ಶ್ರೀ ಗುರುಭ್ಯೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತ್ಲಂ ಪತೇ ತಾಪತ್ರಯಾಪಹಂ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಭುತಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯೋ ವಿಪ್ರಲಂಬ ವಿಪರೀತಮತಿ ಪ್ರಭೂತಾನ್ ವಾದಾನ್ ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥಮುನಿವರ್ಯಮಹಂ ನಮಾಮಿ. ಪೂಜ್ಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭರತಾಂಕಪುರುಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದ್ರವೇ ಶ್ರೀರಾಘವೇಂದ್ರಗುರುವೇ ನಮೋಚಿಂತಯಾಳವೇ ಆಪಾದಮೌಳಿಪರ್ಯಂತಂ ಗುರುಣಾಮಾಪ್ತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಿಂತ ಮನೋರಥಾಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇವತ್ತು ನಮ್ಮ ಮಧ್ಯ ಸ್ವಾಮಿಗಳವರು ಬಂದು ನಮ್ಮ ಯಾಮಿಕಾಗಿ ಬಂದಿದ್ದಾರೆ. ಅವರಿಗೂ ವಿಶೇಷವಾಗಿ ಸಾಷ್ಟಾಂಗ ದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅವರು ಆಶೀರ್ವಾದ ಬಲದಿಂದ ಈ ಜ್ಞಾನಸತ್ರ ತುಂಬ ಚೆನ್ನಾಗಿ ನಡೀತಾ ಇದೆ. ಸೊ ಅವರ ಅನುಗ್ರಹ ಅವರ ಆಶೀರ್ವಾದಗಳು ಯಾವಾಗಲೂ ಇಲ್ಲ ಅಂತ ಪ್ರಾರ್ಥನೆ ಮಾಡ್ತಾ ನಾವು ಈಗ ಶ್ರೀ ಮಧ್ವವಿಜಯ ಅಂತ ಹೇಳಿ ನಾರಾಯಣ ಪಂಡಿತಾಚಾರ್ಯರು ಮಾಡಿದಂತಹ ಮಹಾಕಾವ್ಯವನ್ನು ಅದರಲ್ಲಿ ಎರಡನೇ ಸರ್ಗ ಅದು ಶುರು ಮಾಡಿದ್ದೀವಿ. ಸೊ ಇದು ವಾಯುದೇವರ ಮೂರನೇ ಅವತಾರ ಮಧ್ವಾಚಾರ್ಯರ ಅವತಾರವನ್ನು ಇಲ್ಲಿಂದ ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಸೊ ಇಷ್ಟುವರೆಗೂ ಸಂಕ್ಷೇಪವಾಗಿ ಹನುಮ ಭೀಮ ಅವತಾರಗಳನ್ನು ವರ್ಣನೆ ಮಾಡಿ ಹೇಳಿದ್ದಾರೆ. ಸೊ ಆ ಸಂದರ್ಭದಲ್ಲಿ ಈ ಅವತಾರ ಮಾಡೋದ ಒಂದು ಪೂರ್ವಭಾವಿಯಾಗಿ ಯಾಕೆ ಜನಗಳಲ್ಲಿ ತಪ್ಪು ತಿಳುವಳಿಕೆ ಬಂತು, ಅದನ್ನು ಸರಿಪಡಿಸುವುದಕ್ಕೆ ಅಲ್ಲಿ ಪರಮಾತ್ಮ ಹೇಗೆ ಆಜ್ಞೆ ಮಾಡಿದ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ವಿಜ್ಞಾನ ಭಾನುಮತಿ, ಇದು ಇಲ್ಲಿಂದ ಈ ಪದ್ಯಗಳೆಲ್ಲವೂ ಕೂಡ ವಸಂತ ತಿಲಕ ಇಲ್ಲ ಇದಕ್ಕೆ ಉದ್ಧರ್ಷಿಣಿ ಸಿಂಹೋನ್ನತ ಅಂತಲೂ ಕರೀತಾರೆ. ಈ ಛಂದಸ್ಸು ಇದು ತಭ ಜ ಜ ಗಗ ಅನ್ನುವ ಗಣಗಳಿಂದ 14 ಅಕ್ಷರಗಳು ಪಾದಕ್ಕೆ 56 ಅಕ್ಷರಗಳಾಗತ್ತೆ. ಇದು ಶಕ್ವರಿ ಛಂದಸ್ಸಿನ ಒಂದು ಪ್ರಭೇದ. ಸೊ ಈ ಕೊನೆಯ ಎರಡು ಪದ್ಯಗಳನ್ನು ಬಿಟ್ಟರೆ ಮಿಕ್ಕದ್ದೆಲ್ಲ ಕೂಡ ಈ ಸರ್ಗದಲ್ಲಿ ಈ ಛಂದಸ್ಸಿನಲ್ಲಿ ಇದೆ. ಸೊ ಇಲ್ಲಿ ವಿಜ್ಞಾನ ಭಾನುಮತಿ ಕಾಲಬನೇನ ನೀಲೆ ಅನ್ನುವ ಶ್ಲೋಕ, ಅದಾದ ಮೇಲೆ ನಾಥ ಕಲವು ತ್ರೀಗಹೂತಿರಂಭೂಷು ಅನ್ನುವ ಎರಡು ಶ್ಲೋಕಗಳಲ್ಲಿ ನಾವು ಅರ್ಥವನ್ನು ನೋಡಿದ್ದೀವಿ. ಸೊ ಇಲ್ಲಿ ಹೇಳ್ತಾ ತ್ರೀಗಹೂತಿ ಅಂತ ಮೂರು ಯುಗಗಳಲ್ಲೇ ಅವತಾರ ಮಾಡುತ್ತಾನೆ ಪರಮಾತ್ಮ ಅಂಥೇಳಿ. ಸೊ ಮತ್ತೆ ಕಲಿಯುಗದಲ್ಲಿ ಕಲ್ಕಿ ಅವತಾರ ಬರುತ್ತೆ, ಬುದ್ಧನ ಅವತಾರ ಬರುತ್ತೆ, ಇವೆಲ್ಲ ಬರುತ್ತಲ್ಲವಾ ಅಂತ ಹೇಳಿದರೆ ಇಲ್ಲ, ಅದು ನಾವು ಎರಡು ರೀತಿಯಲ್ಲಿ ನೋಡೋದು. ಒಂದೇನಂತ ಹೇಳಿದರೆ ಕಲ್ಕಿ ಅವತಾರ ಕಲಿಯುಗ ಕೃತಯುಗದ ಸಂಧಿಕಾಲದಲ್ಲಿ ಆಯಿತು ಅಂಥೇಳಿ. ಅದೇ ವಿಧವಾಗಿ ಬುದ್ಧ ಈ ಗೌತಮ ಬುದ್ಧ ಅಲ್ಲ, ಮೊದಲು ಪರಮಾತ್ಮದಕ್ಕೆ ಮುಂಚೆ ತ್ರಿಪುರಾಸುರರ ಸಂಹಾರ ಕಾಲದಲ್ಲಿ ಬುದ್ಧ ಅವತಾರ ಮಾಡಿದ, ಅದು ಕೂಡ ಸಂಧಿಕಾಲದಲ್ಲಿ ಆಯಿತು ಅಂಥೇಳಿ ಅಂದು. ಅಷ್ಟೇ ಅಲ್ಲದೆ ಭಗವಂತ ಆ ಅವತಾರಗಳಲ್ಲಿ ಜನಗಳ ಮಧ್ಯೆ ಬಂದು ಅವರಿಗೆ ಬೋಧನೆ ಮಾಡಲಿಲ್ಲ, ಆದ್ದರಿಂದ ಬೋಧನಾತ್ಮಕವಾದಂತಹ ಬೋಧನೆ ಮಾಡುವುದೇ ಉದ್ದೇಶವಾಗಿ ಮಾಡುವುದು ಆಗೋದಿಲ್ಲ. ಆದ್ದರಿಂದ ಈ ಎಲ್ಲ ಕಾರಣಗಳಿಂದಲೂ ಕೂಡ ತ್ರಿಯುಗ ಮೂರು ಯುಗ ಕೃತ ತ್ರೇತ ದ್ವಾಪರ ಯುಗದಲ್ಲಿ ಮಾತ್ರ ಭಗವಂತ ಅವತಾರ ಮಾಡ್ತಾನಾದ್ದರಿಂದ ಅವನಿಗೆ ತ್ರಿಯಹೂತಿ ಅಂತ ಭಗವಂತ, ಅಂತಹ ಪರಮಾತ್ಮ ಅವನು ತಾನು ಅವತಾರ ಮಾಡಲಿಕ್ಕೆ ಇಲ್ಲ, ಚತುರ್ಮುಖ ಬ್ರಹ್ಮದೇವರಿಗೂ ಅವತಾರವಿಲ್ಲ. ಆದ್ದರಿಂದ ವಾಯುದೇವರು ಅವರನ್ನು ಅವತಾರ ಮಾಡುವಂತ ಅವರಿಗೆ ಆಜ್ಞೆಯನ್ನು ಮಾಡುವುದು ಇಲ್ಲಿ ಇದು ಸಮಾಚಾರ. ಇಲ್ಲಿ ಅದಕ್ಕೆ ಬ್ರಹ್ಮಾಂಡಂ ಅಪಿ ಅನವತಾರಂ ಅನಾದಿ ದಿಕ್ಷು, ಆ ಅವತಾರವಿಲ್ಲದೆ ಅಂತಹ ಇಲ್ಲದೇ ಇರುವಂತಹ ಚತುರ್ಮುಖ ಬ್ರಹ್ಮದೇವರಿಗೂ ಕೂಡ ಅವತಾರ ಮಾಡುವಂತ ಆದೇಶ ಕೊಡುವುದಕ್ಕೆ ಇಚ್ಛೆ ಪಡದೆ ಪರಮಾತ್ಮ ಸರ್ವಜ್ಞಂ ಅನ್ಯಂ ಅನವೇಕ್ಷ್ಯ ಸಕಾರ್ಯ ವೀರ್ಯಂ, ಸರ್ವಜ್ಞರಾದಂತಹ ಇನ್ನೊಬ್ಬರಲ್ಲಿ ಬೇರೆಯವರು ಯಾರಿಲ್ಲ, ಇದಕ್ಕೆ ಈ ಕಾರ್ಯಕ್ಕೆ ಸರಿಯಾಗಿ ಯೋಗ್ಯರಾಗಿರುವಂತಹವರು ವಾಯುದೇವರಾಗಿದ್ದಾರೆ ಅಂಥೇಳಿ ಬೇರೆ ಅನ್ಯಂ ಅನವೇಕ್ಷ್ಯ ಬೇರೆ ಯಾರನ್ನು ಕಾಣದೆ ಸಕಾರ್ಯವೀರ್ಯ ಕಾರ್ಯವೀರ್ಯತ್ವ ಅಂದರೆ ಎಲ್ಲ ಕಾರ್ಯವನ್ನು ಮಾಡುದು, ಸಕಾರವೀರ್ಯ ಅಂದರೆ ಕಾರ್ಯ ಸಾಧನ ವಿಷಯದಲ್ಲಿ ಸಾಮರ್ಥ್ಯವುಳ್ಳಂತಹವರು ಈ ವಾಯುದೇವರು ಮಾತ್ರ ಆಗಿರುವ ಕಾರಣದಿಂದ ಅವರನ್ನು ಸ್ಮೇರಾನನ ಭುವನ ಜೀವನಂ ಅಬಭಾಸೆ ಮಂದಹಾಸದಿಂದ ಕೂಡಿದಂತಹ ಪರಮಾತ್ಮ ಭುವನ ಜೀವನ ಎಲ್ಲ ಲೋಕಗಳಿಗೆ ಪ್ರಾಣ ಪ್ರದನಾಗಿ ಪ್ರಾಣನಾಮಕನಾಗಿ ಇರುವಂತಹ ಮುಖ್ಯ ಪ್ರಾಣ ದೇವರನ್ನು ಅವರನ್ನು ನೋಡಿ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂಥೇಳಿ ಇಲ್ಲಿ ಮೂರನೇ ಶ್ಲೋಕ ಇಲ್ಲಿ ಇಲ್ಲಿ ಶುರುವಾಗತ್ತೆ. ವೇದಾಂತ ಮಾರ್ಗ ಪರಿಮಾರ್ಗಣ ದೀನ ದೂನ ದೈವಿ ಪ್ರಜಾ ವಿಶರಣ ಕರುಣಾಪದಂ ಆನಂದಯೇ ಸುಮುಖ ಭೂಷಿತ ಭೂಮಿ ಭಾಗೋ ರೂಪಾಂತರೇಣ ಮಮ ಸದ್ಗುಣ ನಿರ್ಣಯೇನ ಅಂಥೇಳಿ. ಇದು ಏನು ಸುಮುಖ ಅಂತ ಸಂಬೋಧನ ಮಾಡ್ತಾ ಇದ್ದಾರೆ ವಾಯುದೇವರನ್ನು. ಸುಮುಖ ಒಳ್ಳೆ ಮುಖ ಉಳ್ಳವರೇ ಅಂಥೇಳಿ. ಒಳ್ಳೆ ಮುಖ ಉಳ್ಳವರು ಅಂದರೆ ಏನು? ಮುಖದಿಂದ ನಾವು ವಾಕ್. ಸೊ ಅದರಿಂದ ಸುಂದರವಾದ ಸುಂದರಕಾಂಡದಲ್ಲಿ ವರ್ಣ ಮಾಡ್ತಾರೆ. ಅದೇ ವಿಧವಾಗಿ ಕೃಷ್ಣ ಕಾಂಡದಲ್ಲಿಯೂ ಪ್ರಸಂಗ ಬರುತ್ತೆ. ಆ ಹನುಮಂತ ದೇವರ ವಾಕ್ಚಾತುರ್ಯ ಎಂಥದ್ದು ಅಂತ ಹೇಳಿದರೆ ಅದ್ಭುತ ಅವರದು. ಆದ್ದರಿಂದ ಒಳ್ಳೆ ಮುಖ ಅಂದರೆ ಒಳ್ಳೆ ಮುಖದಿಂದ ಮುಖವಾಣಿ ಉಳ್ಳವರು ಅಂತಲೂ ನಾವು ಅರ್ಥ ಮಾಡಬಹುದು. ಈ ವಿಧವಾಗಿರುವಂತಹ ಆ ವಾಯುದೇವರನ್ನು ಸಂಬೋಧ ಮಾಡ್ತಾ ಏ ಸುಮುಖ ಅಂಥೇಳಿ ಮಮ ಸದ್ಗುಣ ಏನ್ ಮಾಡ್ಬೇಕಿದೆ ಅದಕ್ಕೆ ಅಂದ್ರೆ ಈ ವಿಧವಾಗಿ ಸುಮುಖ ಭೂಷಿತ ಭೂಮಿ ಭಾಗ ಮಮ ಸದ್ಗುಣ ನಿರ್ಣಯೇನ ರೂಪಾಂತರೇಣ ವೇದಾಂತ ಮಾರ್ಗ ಪರಿಮಾರ್ಗಣ ದೀನದೂನಾ ದೈವಿ ಪ್ರಜಾ ವಿಶರಣಾ ನಹ ಕರುಣಾಪದಂ ಆನಂದಯೇಹೆ ಅಂಥೇಳಿ. ಅಂದರೆ ವೇದಾಂತ ಮಮ ಸದ್ಗುಣ ಏನು ಮಾಡಬೇಕಂತ ಹೇಳಿದರೆ ನನ್ನ ಸದ್ಗುಣಗಳನ್ನು ನಿರ್ಣಯ ಮಾಡುವುದರ ಮೂಲಕವಾಗಿ ಭೂಷಿತ ಭೂಮಿ ಭಾಗ ಅಲಂಕೃತ ಭೂಮಿ ಪ್ರದೇಶ ಅಂದರೆ ಭೂಮಿಯಲ್ಲಿ ಅವತಾರ ಮಾಡಬೇಕು. ಭೂಷಿತ ಅಂದರೆ ಅಲಂಕಾರವಾಗುವುದು. ಈ ಭೂಮಿಯಲ್ಲಿ ಆ ವಾಯುದೇವರ ಅವತಾರವಾಗುವುದರಿಂದ ಈ ಭೂಮಿ ಅಲಂಕೃತವಾಗಿದೆ. ಅದರಿಂದ ಆ ಭೂಷಿತ ಭೂಮಿ ಭಾಗವುಳ್ಳವರು ಅಂದರೆ ಭೂಮಿ ಭಾಗವನ್ನು ಅಲಂಕಾರ ಮಾಡಬೇಕು ಅವತಾರ ಮಾಡುವುದರ ಮೂಲಕವಾಗಿ. ಆ ವಿಧವಾಗಿ ಮಾಡುವುದರ ಮೂಲಕವಾಗಿ ವೇದಾಂತ ಮಾರ್ಗ ಪರಿಮಾರ್ಗಣ ದೀನದೂನಾಹ ಅಂಥೇಳಿ. ವೇದಾಂತ ಮಾರ್ಗ, ವೇದಾಂತ ಮಾರ್ಗ ಅಂತ ಹೇಳಿದರೆ ವೇದಾನ ಮಂತೋ ನಿರ್ಣಯ ಯಸ್ಮಾತ್ ಸ ವೇದಾಂತ ಅಂತೇಳಿ. ಅಂದರೆ ವೇದಾಂತ ವೇದಗಳ ನಿರ್ಣಯ ಯಾವುದರಿಂದ ಆಗತ್ತೋ ಅದು ವೇದಾಂತ ಅಂಥೇಳಿ. ಆ ವೇದಾಂತಗಳು ಕೆಲವು ಸಂದರ್ಭಗಳಲ್ಲಿ ಉಪನಿಷತ್ತುಗಳಿಗೆ ವೇದಾಂತಗಳಂತಾರೆ, ಬ್ರಹ್ಮಸೂತ್ರಗಳು ವೇದಾಂತಗಳೇ ಆದೆ. ಸೊ ಅದರ ಮಾರ್ಗ ಯಾವುದಿದೋ ಅದು ಯಾವುದು ಅಂತ ಸರಿಯಾಗಿ ತಿಳ್ಕೋಬೇಕು. ಅದನ್ನು ತಿಳ್ಕೊಳ್ಳುವುದರಲ್ಲಿ ಆ ವೇದಾಂತ ಮಾರ್ಗದಲ್ಲಿ ಪರಿಮಾರ್ಗಣ ಅಂದರೆ ಹುಡುಕುವುದು ಚೆನ್ನಾಗಿ. ಪರಿತಃ ಮಾರ್ಗಣ ಮೃಗ ಅನ್ನುವ ಶಬ್ದಕ್ಕೆ ಮೃಗ್ಯ ಮೃಗ ಅಂದರೆ ಹುಡುಕುವುದು. ಪರಿಮಾರ್ಗಣ ಅಂದರೆ ಎಲ್ಲ ಒಳ್ಳೆ ರೀತಿಯಲ್ಲಿ ಆ ವಿಚಾರ ಮಾಡುವುದು, ಹುಡುಕಿ ತೆಗೆದು ಅದರಲ್ಲಿ ಏನು ಭಾವ ಇದೆ ಅಂತ ವಿಚಾರ ಮಾಡುವುದು. ಇದರ ಈ ಗುಣ ದೀನಾಹ ಅಂತೇಳಿ. ದೀನಾಹ ಅಂದರೆ ಇಲ್ಲದವರು, ವಿರಹಿತರು. ಸೊ ಈ ವೇದಾಂತ ಮಾರ್ಗದಲ್ಲಿ ಅದರ ಸರಿಯಾದ ಅರ್ಥವನ್ನು ಹುಡುಕಿ ತೆಗೆದು ಉಪಯೋಗ ಮಾಡುವ ವಿಧಾನವನ್ನು ಅರಿಯದೇ ಇದ್ದಾರೆ, ದೀನರಾಗಿದ್ದಾರೆ. ಅದರಿಂದ ದೂನರು ಆಗಿದ್ದಾರೆ. ದೂನ ಅಂದರೆ ದುಃಖಿತರು. ಏನು ಹೇಗೆ ಅಂದರೆ ಟುದು ಉಪತಾಪಿ ಅಂಥೇಳಿ. ಟುದು ದು ಅನ್ನುವ ಧಾತು, ಆ ದು ಅನ್ನುವುದು ಸನೋತಿ ಸನುತಃ ಸನ್ವಂತಿ ಅಂತ ಹೇಳಿದಂತೆ ದುನೋತಿ ದುನುತಃ ದುನ್ವಂತಿ ಅಂಥೇಳಿ. ಸೊ ಆದ್ದರಿಂದ ಈ ಆ ದುನೋತಿ ಅಂದ್ರೆ ಉಪತಾಪ ತಾಪ, ಅದರಿಂದ ಬಂದ ನಾಮವಾಚಕ ಶಬ್ದ ಕೃದಂತ, ಅದು ದೂನತ್ವ. ಸೊ ಆ ದೂನತ್ವ ಅಂದರೆ ದುಃಖತ್ವ. ಆ ದೂನ ಆ ದುಃಖ ಉಳ್ಳವರಾಗಿದ್ದಾರಾದ್ದರಿಂದ ಈ ಜನರು ಈ ವೇದಾಂತ ಮಾರ್ಗವನ್ನು ಸರಿಯಾಗಿ ತಿಳಿಯದೇ ಇರುವ ಕಾರಣದಿಂದ ದುಃಖಕ್ಕೆ ಒಳಗಾಗಿದ್ದಾರೆ. ಹಾಗೆ ಇರುವಂತಹ ಈ ಜನರು ಅವರು ದೈವೀ ಪ್ರಜಾಹ ಅಂತೇಳಿ, ಅಂದರೆ ಮೋಕ್ಷಯೋಗ್ಯ ಜೀವರು. ಎಲ್ಲ ವಿಧವಾದ ಜೀವರಾಶಿಗಳಿದ್ದಾರೆ, ಅವರವರ ಯೋಗ್ಯತೆಗೆ ತಕ್ಕಂತೆ ಇದ್ದಾರೆ. ಅಂದರೆ ಮೋಕ್ಷಯೋಗ್ಯವಾದ ಜೀವರಾಶಿಗಳು ಸಹಿತ ಮಿಕ್ಕವರ ಬೋಧನೆಗಳಿಗೆ ಒಳಗಾಗಿ ಅಯ್ಯೋ ಇದು ಸರಿ ಇಲ್ಲ ಅಂತ ಅವರಿಗೆ ತೋರುತ್ತೆ, ಆದರೆ ಯಾವುದು ಸರಿ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ. ಹೀಗೆ ಸಂಕಟ ಸ್ಥಿತಿಯಲ್ಲಿದ್ದಾರೆ. ಆದ್ದರಿಂದ ಅಂತಹ ಆ ದೈವಿ ಭಾವ ಇರುವಂತಹ ಪ್ರಜರು ಜನರು ಯಾರಿದ್ದಾರೋ ಅವರನ್ನು ಆನಂದಯೇಹೇ ಸುಖಪಡಿಸಪ್ಪ. ಯಾಕಂದ್ರೆ ಅದಕ್ಕೆ ಸಾರ್ಥಕ ನಾಮಧೇಯರಾಗ ಆನಂದ ತೀರ್ಥರು ಆನಂದವನ್ನು ಉಂಟು ಮಾಡಿದ್ದಾರೆ ಈ ಮೋಕ್ಷಯೋಗ್ಯ ಜೀವರಾಶಿಗಳಿಗೆ. ಅದಕ್ಕೆ ಆನಂದಯೇಹೇ ಸುಖವನ್ನು ಉಂಟು ಮಾಡು ಈ ದೈವಿ ಪ್ರಜರಿಗೆ. ಯಾಕಂದ್ರೆ ಅವರು ವಿಶರಣಾಹ ಶರಣು ಅಂದ್ರೆ ಶರಣಾಹ ಅಂದ್ರೆ ಆಶ್ರಯ ಶರಣಂ ಗೃಹ ರಕ್ಷಿತ ಗೃಹ ರಕ್ಷಿತ್ರೋಹೋ ಅಂತೇಳಿ. ಅಂದ್ರೆ ಗೃಹ ರಕ್ಷಣ ಇವೆಲ್ಲ ಕೂಡ ಇದಕ್ಕೆ ಶರಣಂ ಅಂತೇಳಿ. ಇವಿಲ್ಲದೆ ಇರುವವರು ಆಗಿದ್ದ ವಿಶರಣ ಅಂತೇಳಿ. ಶರಣರು ಅಂದ್ರೆ ಒಳ್ಳೆ ಮನೆ ಆಶ್ರಯ ಉಳ್ಳವರು ಅಂತೇಳಿ. ವಿಶರಣ ಅಂದ್ರೆ ಆಶ್ರಯವಿಲ್ಲದವರು. ರಕ್ಷಕಹೀನರು ಅಂಥೇಳಿ, ರಕ್ಷಣೆ ಮಾಡುವವರೇ ಇಲ್ಲದೆ ಅಂಥವ್ರವರು ಅಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಆದ್ದರಿಂದ ಅವರು ಯಾಕಂದ್ರೆ ಅಸ್ಮತ್ ವ್ಯತಿರಿಕ್ತ ಆಶ್ರಯಹೀನ ಅಂಥೇಳಿ, ನಮ್ಮನ್ನು ಬಿಟ್ಟು ಬೇರೆ ಯಾರು ಗತಿ ಇಲ್ಲ ಅವರಿಗೆ, ನಾವೇ ಅಂದರೆ ಭಗವಂತನ ಭಕ್ತರು, ದೇವತೆಗಳಿಗೆ ನಾವೇ ಗತಿ. ಆದ್ದರಿಂದ ಭಗವಂತನ ಮುಖ್ಯ ದೂತನಾದ ದೂತ ರೂಪಕವಾಗಿದ್ದಾರೆ. ಅಲ್ಲಿ ಹನುಮಂತ ದೇವರ ಅವತಾರದಲ್ಲಿ ಕೂಡ ಹನುಮಂತ ದೇವರಾಗಿ ಆ ದೂತ ಸಂದೇಶವನ್ನು ತಗೊಂಡು ಹೋಗಿದ್ದಾರೆ. ಈಗ ಕೂಡ ಆ ಭಗವಂತನ ದೂತನಾಗಿ ಬಂದು ಈ ಪ್ರಪಂಚದಲ್ಲಿ ಆ ಭಗವಂತನ ಸಂದೇಶವನ್ನು ಇವರು ಜನಕ್ಕೆ ಸೇರಿಸಬೇಕಾಗಿದೆ. ಆದ್ದರಿಂದ ಆ ವಿಧವಾಗಿ ಆನಂದಯೇಹೇ ವಿಶರಣಾಹ ಅಂತ ಹೇಳ್ತಾ ಅವರು ನಹ ಕರುಣಾಪದಂ, ನಹ ಅಂದರೆ ನಮ್ಮ, ಅಸ್ಮಾಕಂ ಕರುಣಾಪದಂ, ಕರುಣಾ ಪಡೆಯುವುದಕ್ಕೆ ಯೋಗ್ಯರಾಗಿರುವಂತಹ ಜನರು, ಅಂತಹ ಜನರ ಉದ್ಧಾರಕ್ಕಾಗಿ ನೀನು ಅವತಾರವನ್ನು ಮಾಡಿ ಅವರ ರಕ್ಷಣೆಯನ್ನು ಮಾಡಿ ಅವರನ್ನುಗೆ ಸರಿಯಾದ ಮಾರ್ಗವನ್ನು ತೋರಿಸಿಕೊಡು ಅಂಥೇಳಿ ಭಗವಂತ ಆದೇಶ ಕೊಡ್ತಾ ಇದ್ದಾನೆ ವಾಯುದೇವರಿಗೆ. ಸೊ ಇದಕ್ಕೆ ಇದು ಕೊಡುವಾಗ ನಮಗೆ ಬಲಿತ ಸೂಕ್ತದ ಮಾತುಗಳು ನೆನಪಿಗೆ ನಮಗೆ ಬರುವಂತಹದ್ದು. ಅದನ್ನು ವ್ಯಾಖ್ಯಾನದಲ್ಲಿ ಪದಾರ್ಥ ದೀಪಿಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ವೇದಾಂಗತೀರ್ಥರು. ಅದು ಹೀಗೆ, ಸೊ ತೃತೀಯ ಮತ್ಸ್ಯ ವೃಷಭಸ್ಯ ದೋಹಸೆ ದಶ ಪ್ರಮತಿಂ ಜನಯಂತ ಯೋಷಾಣ ನಿರ್ಯದೀಂ ಬುಧ್ನಾನ್ ಮಾಹೀಸಸ್ಯ ವರ್ಪಾಸ ಈಶಾನಾಶ ಶವಾಶಾಕ್ರಂತ ಸೂರಯ ಯದಿ ಮನು ಪ್ರದಿವೋ ಮಧ್ವ ಆಧವೇ ಗುಹಾಸಂತಂ ಮಾತರಿಶ್ವ ಮಥಾಯತಿ ಅನ್ನುವ ಮಾತುಗಳು ನಮಗೆ ಇದರಲ್ಲಿ ಕಾಣಿಸಿಕೊಡತ್ತೆ. ಸೊ ಆದ್ದರಿಂದ ಅದರ ಹೇಗೆ ಅನ್ನುವುದನ್ನು, ಅದರ ಚಿಂತನೆಯನ್ನು ನಾವು ಸ್ವಲ್ಪ ಮಟ್ಟಿಗೆ ನೋಡೋಣ. ಇಲ್ಲಿ ಇದರ ವಿಸ್ತಾರ ಹೀಗೆ ಇದೆ. ಇದರ ಅರ್ಥ ಏನಂತ ಹೇಳಿದರೆ, ಯೋಷನಃ ಅಂದರೆ ಸ್ತ್ರೀ, ಈ ಮಧ್ಯಗೇಹ ಭಟ್ಟನ ಪತ್ನಿಯಲ್ಲಿ ಅಲ್ಲಿ ಆ ಲಕ್ಷ್ಮಿಯ ವಿಶೇಷ ಸನ್ನಿಧಾನ ಬಂದು, ಆ ಲಕ್ಷ್ಮೀದೇವಿಯ ವಿಶೇಷ ಸನ್ನಿಧಾನ ಅಲ್ಲಿ ಉಂಟಾಗಿ ಅಲ್ಲಿ ಅವತಾರ ಮಾಡಿದ್ದಾರೆ ಮಧ್ವಾಚಾರ್ಯರು. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಈ ವಿಧವಾಗಿ, ಯೋಷನಃ ಯೋಷಿತ್ ಆದರಾತ್ ಬಹುವಚನಂ ಅಂಥೇಳಿ ಆ ಲಕ್ಷ್ಮೀದೇವಿಯ ಒಂದು ಅನುಗ್ರಹ ಅಲ್ಲಿ ಆ ಸನ್ನಿಧಾನದಿಂದ ಬಂತು. ಅಲ್ಲಿಂದ ಹುಟ್ಟಿದ್ದು ಬಂದಿದ್ದಾರೆ ವಾಯುದೇವರು ಅಂತ ಹೇಳ್ತಾ ಇದ್ದಾರೆ. ವಾಯೋಹೋ ತೃತೀಯಂ ರೂಪಂ ಇತಿ ಶೇಷ ಅಸ್ಯ ವೃಷಭಸ್ಯ ಅಂಥೇಳಿ, ಅಸ್ಯ ಈ ದೇವರ, ಅಸ್ಯ ದೇವ ವೃಷಭಸ್ಯ ಅಂಥೇಳಿ. ವೃಷಭ ಅಂದರೆ ಜೀವೋತ್ತಮರು, ಜೀವೋತ್ತಮರಾದ ದೇವೋತ್ತಮರಾಗಿರುವಂತಹ ವಾಯುದೇವರು. ಆದ್ದರಿಂದ ಅಂತಹ ವಾಯುದೇವರ ಮೂರನೇ ರೂಪ ಇದು. ಅಂತಹ ಈ ರೂಪಕ್ಕೆ ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಅವರು ಬಂದಿದ್ದು ಅವತಾರ ಮಾಡಿದ್ದಾರೆ. ಯಾಕೆ ಅವತಾರ ಮಾಡಿದ್ದಾರೆ ಅಂತ ಹೇಳಿದರೆ, ದೋಹಸೆ ಅಂದರೆ ದೋಹನ ಅಂದರೆ ಹಾಲು ಕರೆಯುವುದು, ಜ್ಞಾನಾಗ್ನಿ ಜ್ಞಾನಾಮೃತ, ಆ ಜ್ಞಾನ ಅನ್ನುವ ಅಮೃತವನ್ನು ಕರೆಯುವುದಕ್ಕೆ ಬಂದಿದ್ದಾರೆ. ಸೊ ದೋಹಸೆ ಜ್ಞಾನಾಮೃತವನ್ನು ದೋಹನ ಮಾಡ ಅಂದರೆ ಕರೆಯುವುದಕ್ಕೆ ಬಂದಿದ್ದಾರೆ, ಅವತಾರ ಮಾಡ್ತಾ ಇದ್ದಾರೆ. ಜನಯಂತ ಅಜನಯತ್ ಅವತಾರ ಮಾಡಿದ್ದಾರೆ ವಾಯುದೇವರು. ಅವರು ಯಾರು ಅಂತ ಹೇಳಿದರೆ, ಅವರ ವಿಶೇಷಣಗಳನ್ನು ಲಕ್ಷಣಗಳನ್ನು ಹೇಳ್ತಾ ಇದ್ದಾರೆ. ದಶಪ್ರಮತಿ ಅನ್ನುವ ಹೆಸರಿನಿಂದ, ದಶಪ್ರಮತಿ, ದಶ ಅನ್ನೋದು ದಶಾ ಸಹಸ್ರ, ಈ ಶಬ್ದಗಳು ಅನಂತತ್ವವನ್ನು ಹೇಳುವಂಥದ್ದು. ಆದ್ದರಿಂದ ದಶಪ್ರಮತಿ ಅಂದರೆ ಪೂರ್ಣ ಪ್ರಜ್ಞರು ಅನ್ನುವ ಅರ್ಥ ಬರುತ್ತೆ. ಪ್ರಮತಿ ಪ್ರಕರ್ಷವಾದ, ಮತಿ ಜ್ಞಾನ ಪ್ರಜ್ಞ ಇರುವವರು, ದಶ ಅಂತ ಹೇಳಿದರೆ ಪೂರ್ಣವಾದ. ಆದ್ದರಿಂದ ದಶಪ್ರಮತಿ ಅಂದರೆ ಪೂರ್ಣ ಪ್ರಜ್ಞರು ಅಂಥೇಳಿ. ಆ ಯತಿ ಆಶ್ರಮ ತಗೊಂಡಾಗ ಆ ಪೂರ್ಣ ಪ್ರಜ್ಞ ಹೆಸರು ಬಂತು, ದಶಪ್ರಮತಿ ಅನ್ನುವ ಹೆಸರು. ಆದ್ದರಿಂದ ದಶಪ್ರಮತಿಂ ಯತಿತ್ವೇ ಪೂರ್ಣ ಪ್ರಜ್ಞ ನಾಮಕಂ ಅಂತ ಹೇಳ್ತಾ ಇದ್ದಾರೆ ಅವರು. ಈಶಾನಾಶಃ, ಈಶಾನ ಆಸ, ಸಮರ್ಥರು, ಸಮರ್ಥರಾಗಿದ್ದಾರೆ. ಆದ್ದರಿಂದ ಸಮರ್ಥರಾಗಿರುವಂಥವರು, ಈಶತ್ವ ಒಡೆಯತನ ಇರುವಂಥವರು, ಆ ಭಗವಂತನ ಆಶ್ರಯವನ್ನು ಪಡೆಯುವಂಥವರು ಅಂತಹ ವಾಯುದೇವರು. ಅವರು ಸೂರಯ ಜ್ಞಾನಿನಃ ದೇವಮುನಿಪೂರ್ವಕಾ, ಸೂರಿಗಳು ಅಂದರೆ ಜ್ಞಾನಿಗಳು ಆಗಿದ್ದಾರೆ. ದೇವಮುನಿಪೂರ್ವಕಾ ಬುಧ್ನಾತ್ ಬುದ್ಧ್ಯತ ಇತಿ ಬುಧ್ನಃ ಜ್ಞಾನಿ ತಸ್ಮಾತ್ ಬುಧ್ನಾತ್ ಅಂತೇಳಿ, ಅಂದರೆ ಜ್ಞಾನಿಗಳಾದಂತಹ ದೇವತೆಗಳು ಕೂಡ ಯಾವ ಅವರಿಗೂ ಕೂಡ ಬೋಧಕರಾಗಿರುವಂಥವರು, ಅವರಿಗೂ ಬುದ್ಧಿ ಪ್ರಚೋದಕರಾಗಿರುವಂತಹ ವಾಯುದೇವರು. ಅಂತಹ ವಾಯುದೇವರು ಬುಧ್ನಃ ಜ್ಞಾನಿ ತಸ್ಮಾತ್ ಬುಧ್ನಾತ್ ಅಂಥೇಳಿ, ಅಂತಹ ವಾಯುದೇವರು ಯದೀಂ ಯಸ್ಮಾತ್ ಏವ ಮಹಿಷಸ್ಯ ಅಂಥೇಳಿ, ಮಹಿಷಸ್ಯ ಅನ್ನುವ ಶಬ್ದ ಪ್ರಯೋಗ ಮಾಡಿದ್ದಾರೆ. ಮಹಿಷ ಅಂದರೆ ಏನು ಅಂದರೆ, ಮಹಿಷ ಮಹಿತ ಷಡ್ಗುಣಸ್ಯ ಅಂತೇಳಿ, ಮಹಿಷಸ್ಯ ಇದು ಭಗವಂತನನ್ನು ಹೇಳುವಂಥದ್ದು. ಮಹಿಷಸ್ಯ ಅಂದರೆ ಮಹಾತ್ ಪೂರ್ಣಕವಾದಂತಹ ಷಡ್ಗುಣ ಐಶ್ವರ್ಯನಾದಂತಹ ಆ ಪರಮಾತ್ಮ ಹರಿಯ ವರ್ಪಸಃ ಅಂತೇಳಿ. ವರ್ಪಸಃ ಅಂದ್ರೆ ರಮಣೀಯವಾಗಿರುವಂತಹ, ವರ್ಪಸಃ ಗುಣಾನ್ ಶವಸ ಅಂತೇಳಿ. ನಿರ್ಯದೀಂ ಅನ್ನೋದರಲ್ಲಿ ನೀ ಉಪಸರ್ಗ ತಕೊಂಡು ನಿರ್ಯದೀಂ ಬುದ್ಧಾನ್ ವಾಹಿಸೆ ವರ್ಪಾಸ ಈಶಾನಾಶ ಶವಾಸ ಕ್ರಂತ ಸೂರ್ಯ ಅಂದೆ. ಅಲ್ಲಿ ನೀ ಅನ್ನುವ ಉಪಸರ್ಗವನ್ನು ತಗೊಂಡು ಇಲ್ಲಿ ಕ್ರಂತಾದ ಸಲ್ಲಿಸ ನಿಕ್ರಂತ ಅಂದ್ರೆ ಆ ಸವಸ ಅಂತ ಹೇಳಿ ಸುಖದಿಂದ, ಸಂ ಸುಖಂ ಅಂತೇಳಿ. ಶವಸ ಅಂದ್ರೆ ಸುಖದಿಂದ, ಅಂದ್ರೆ ಬಹಳ ಸುಲಭವಾಗಿ ಸರಳವಾಗಿ ಅತ್ಯಂತ ಪ್ರಯಾಸರಹಿತರಾಗಿ ಅವರು ನೀ ಕ್ರಮ ಅಂದ್ರೆ ನಿರ್ತರಾಂ ಅಕ್ರಂತ ಅಂತ ಹೇಳಿದರೆ ವಿಜ್ಞಾಸಿಶು ಅಂದ್ರೆ ಇಲ್ಲಿ ಪೂರ್ಣವಾಗಿ ಚೆನ್ನಾಗಿ ಕ್ರಮಣ ಅಂದ್ರೆ ಆಕ್ರಮಣ ಕ್ರಮಣ ಮಾಡುವುದು ಅಂದ್ರೆ ಪದವಿಕ್ಷೇಪ ಕ್ರಮ ಕ್ರಮ ಪದವಿಕ್ಷೇಪ ಅಂತೇಳಿ. ಅಂದ್ರೆ ಇಲ್ಲಿ ಅವತಾರ ಮಾಡಿದ್ದಾರೆ, ಅಲ್ಲಿಂದ ದೇವಲೋಕದಿಂದ ಹೊರಟು ಬಂದು ಇಲ್ಲಿ ಭೂಲೋಕಕ್ಕೆ ಬಂದು ಇಲ್ಲಿ ಅವರ ಪಾದವನ್ನು ಇಟ್ಟು ಇಲ್ಲಿ ಅವತಾರವನ್ನು ಮಾಡಿದ್ದಾರೆ. ಅದನ್ನು ನಿಯದೀಂ ಅನ್ನೋದು ಅಲ್ಲಿ ಬಂದು ಈ ವಿಧವಾಗಿ ಅವತಾರ ಮಾಡಿದ್ದಾರೆ ಅವರು. ಯದೀಂ ಏವ ಪ್ರದಿವಹ ಪ್ರಕೃಷ್ಟ ದಿವು ದಿವು ಗುಣ, ದಿವು ಅನ್ನುವುದು ದಿವ್ಯ ಗುಣ ಕ್ರೀಡಾ ಗುಣ, ದಿವು ಕ್ರೀಡಾಯಾಮ್ ಅಂತೇಳಿ. ಪ್ರದಿವಹ ಅಂದ್ರೆ ಪ್ರಕೃಷ್ಟವಾದ ಕ್ರೀಡಾದಿ ಗುಣಗಳಿಂದ ಕೂಡಿದವರಾಗಿ ಮಧ್ವಾಚಾರ್ಯರು. ಸೊ ಪ್ರದಿವಹ ಅಂದ್ರೆ ಪ್ರಕೃಷ್ಟವಾದ ಕ್ರೀಡಾದಿ ಗುಣದಿಂದ ಕೂಡಿದಂತಹ ಮಧ್ವಾಚಾರ್ಯರು, ಮಧ್ವರು. ಮಧ್ವಃ ಮಧ್ವಃ ಅನ್ನುವ ಶಬ್ದ ಮಧ್ವಾಚಾರ್ಯರಿಗೆ ಬರೋದಕ್ಕೆ, ಆನಂದ ತೀರ್ಥರು ಮಧ್ವರು ಹೇಗಾಗಿದ್ದಾರೆ ಅಂತ ಹೇಳಿದ್ರೆ, ಮಧ್ವ ನಾಮ ಆನಂದ ತೀರ್ಥ ಮಧು ಮಧ್ವ ಆನಂದ ತೀರ್ಥ ಹೇಗಾಯಿತು, ಮಧು ಇತಿ ಆನಂದ ಅಂತೇಳಿ. ಮಧು ಅಂದ್ರೆ ಆನಂದ ಅಂತ, ಮಧು ಇತಿ ಆನಂದ, ಮಧು ಅಂದ್ರೆ ಆನಂದ ಉದ್ದಿಷ್ಟ ಅಂದ್ರೆ ಮಧು ಇತಿ ಆನಂದ ಉದ್ದಿಷ್ಟ. ಸೊ ಮಧು ಅಂದ್ರೆ ಆನಂದ ಆಯಿತು, ವ ಅಂದ್ರೆ ತೀರ್ಥ ಅಂತೇಳಿ, ವ ಇತಿ ತೀರ್ಥಂ ಉದಾಹೃತಂ ಅಂತೇಳಿ. ಆದ್ದರಿಂದ ಮಧು ವ ಮಧ್ವ ಆಗತ್ತೆ, ಆದ್ದರಿಂದ ಆನಂದ ತೀರ್ಥ. ಆದ್ದರಿಂದ ಮಧ್ವ ಶಬ್ದ ಆನಂದ ತೀರ್ಥ ಅನ್ನುವ ಶಬ್ದವನ್ನೇ ಕೊಡುತ್ತೆ. ಸೊ ಆ ವಿಧವಾಗಿ ಆಗಿ ಆ ಮೂರನೇ ಅವತಾರ ಮಾರುತೀತನು ವಾಯುದೇವರು ಈ ಮಧ್ವರಾಗಿ ಮಾಡಿದ್ದಾರೆ ಅಂತ ಇದು ಶ್ರುತಿ ಪ್ರತಿಪಾದ್ಯ. ಬಹಳ ಜನಕ್ಕೆ ಶ್ರುತಿಗಳು ಅನಾದಿಯಾಗಿ, ಮಧ್ವಾಚಾರ್ಯ ಈಗ ಅವತಾರ ಮಾಡಿದ್ದಾರೆ, ಶ್ರುತಿ ವಾಕ್ಯ ಯಾವಾಗೋ ಬಂತಲ್ಲರಿ ಅಂತ ಹೇಳಿದ್ರೆ, ಶ್ರುತಿ ವಾಕ್ಯಕ್ಕೆ ಭೂತ ಭವಿಷ್ಯದ ವರ್ತಮಾನ ಕಾಲಗಳೆಲ್ಲವೂ ಗೊತ್ತು. ಆದ್ದರಿಂದ ಮಧ್ವಾಚಾರ್ಯರ ಅವತಾರವಾಗತ್ತೆ ಅನ್ನುವುದು ಶ್ರುತಿಗೆ ಯಾವಾಗಲೂ ಗೋಚರ. ಆದ್ದರಿಂದ ಆ ಶ್ರುತಿ ವಾಕ್ಯದಲ್ಲಿಯೇ ಈ ಮಧ್ವಾಚಾರ್ಯರ ಅವತಾರದ ಬಗ್ಗೆ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಈ ಒಂದು ಅನುಸಂಧಾನದಿಂದ ಕೂಡ ಈ ಪದ್ಯವನ್ನು ನೋಡಿದಾಗ ನಮಗೆ ಅದು ಮನಸ್ಸಿಗೆ ಬರುತ್ತೆ, ಆದ್ದರಿಂದ ಅದನ್ನು ಹೇಳಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ, ನಾಲ್ಕನೇ ಶ್ಲೋಕ. ಆದೇಶ ಮೌಳಿ ಮಣಿ ಮುಜ್ವಲ ವರ್ಣ ಮೀನಂ ಬದ್ಧಾಂಜಲಿರ್ ಮರುದನರ್ಘಮಧತ್ತ ಮೂರ್ಧ್ನ ಹಾರಾವಳಿ ಮಿವ ಹೃದ ವಿಭುಧೇಂದ್ರ ಯಾತ್ನಾಂ ಬಿಭ್ರನ್ ನಿಜಾನು ಚಿಗೃಕ್ಷು ಅವಾತಿತಿಷ್ಯತ್ ಅವಾತಿತಿಷ್ಯತ್ ಅಂದ್ರೆ ಅವತಾರ ಮಾಡಿದರು ಅನ್ನುವ ಅರ್ಥ ಬರುತ್ತೆ. ಸೊ ಇಲ್ಲಿ ನಾಲ್ಕನೇ ಶ್ಲೋಕದಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ ಆದೇಶ. ಸೊ ಇದರ ಅನ್ವಯ ಈ ವಿಧವಾಗಿ ಬರುತ್ತೆ. ಮರುತ್ ಉಜ್ವಲವರ್ಣಂ ಅನರ್ಘಂ ಏನಂ ಆದೇಶಂ ಮೌಳಿಮಣಿಂ ಬದ್ಧಾಂಜಲಿ ಮೂರ್ಧ್ನ ಅಧತ್ತ ಹೃದಾ ಹಾರಾವಳೀನ್ ಇವ ವಿಭುಧೇಂದ್ರಯಾತ್ನಾಂ ಬಿಭ್ರತ್ ನಿಜಾನ್ ಅನುಜಿಗೃಕ್ಷು ಅವಾತಿತಿಷ್ಯತ್ ಅವಾತಿತಿಷ್ಯತ್ ಅವತರ್ತು ಇಚ್ಛತ್ ಐಚ್ಛತ್ ಅಂಥೇಳಿ. ಅವತಾರ ಮಾಡುವುದಕ್ಕೆ ಇಚ್ಛೆ ಮಾಡಿದರು ಅನ್ನುವುದು ಹೇಳುವುದಕ್ಕೆ ಅವಾತಿತಿಷ್ಯತ್ ಅಂತ ಹೇಳ್ತಾರೆ. ಅಂತ ಅವತಾರ ಮಾಡಬೇಕಂತ ಇಚ್ಛೆ ಮಾಡಿದರು ಅಂತ ಅರ್ಥ. ಇಲ್ಲಿ ಮರುತ್ ಮರುತ್ ಅಂದ್ರೆ ಮರುತ್ತು ಮುಖ್ಯವಾಯುಗಳು, ಮರು ಶಬ್ದದಿಂದ ವಾಚ್ಯರಾದಂತಹ ಮುಖ್ಯವಾಯುದೆ ಅವರು ಉಜ್ವಲ ವರ್ಣಂ ಅಂಥೇಳಿ. ಉಜ್ವಲ ವರ್ಣಂ ಅಂದ್ರೆ ಶೋಭನ ಅಕ್ಷರಯುಕ್ತಂ, ವರ್ಣ ಅಕ್ಷರಗಳು ಅಂದ್ರೆ ಅವರು ಉಜ್ವಲ ವರ್ಣಯುಕ್ತಂ ಅಂದ್ರೆ ಶೋಭನವಾದ ಮಂಗಳಕರವಾದ ಅಕ್ಷರದಿಂದ ಕೂಡಿದವರು. ಅವರ ಹೆಸರು ಮಂಗಳಕರವಾಗಿದೆ, ಅಷ್ಟೇ ಅಲ್ಲದೆ ಅವರು ಹೇಳುವ ಮಾತುಗಳು ಮಂಗಳಕರವಾಗಿದೆ, ಅವರು ಹೇಳುವ ಒಂದೊಂದು ಮಾತು ಪ್ರಮಾಣ ಪೂರ್ವಕವಾಗಿರುವಂಥದ್ದು. ಅಂತಹ ಉಜ್ವಲವಾದ ಅಕ್ಷರಗಳಿಂದ ಕೂಡಿದವರಾಗಿದ್ದಾರೆ ಅವರಂತಹ ವಾಯುದೇವರು. ಉಜ್ವಲ ವರ್ಣಂ, ಉಜ್ವಲ ವರ್ಣ ಅನ್ನುವುದು ಇಲ್ಲಿ ಹೇಳ್ತಾ ಇರೋದು ಭಗವಂತನ ಮಾತುಗಳು, ಅವು ಕೂಡ ಶೋಭನಕರವಾದ ಮಂಗಳಕರವಾದ ಯುಕ್ತವಾದ ಮಾತುಗಳಿಂದ ಕೂಡಿರುವಂಥದ್ದು. ಅಂತಹ ಉಜ್ವಲ ವರ್ಣ ಅಂದರೆ ಬಹಳ ಮಂಗಳ ಮಂಗಳಾಣ ಮಂಗಳಮಯೋ ಅಂತ ಹೇಳಿದಂತೆ ಭಗವಂತ ಮಂಗಳಕರನಾದವನು. ಅಂತಹ ಮಂಗಳಕರನಾದ ಭಗವಂತನ ಬಾಯಿಯಿಂದ ಬಂದಂತಹ ಮಂಗಳಕರವಾದ ವಾಣಿ ಅಕ್ಷರಗಳು ಯಾವುದಿದೋ, ಆದೇಶಪೂರ್ವಕವಾದ ಅಕ್ಷರಗಳು, ಅವನ್ನು ಅನರ್ಘ್ಯಂ ಏನಂ ಆದೇಶಂ ಮೌಲಿಮಣಿಂ ಅಂಥೇಳಿ, ಆ ಭಗವಂತನ ಆದೇಶವನ್ನು ಅನರ್ಘ್ಯಂ, ಅನರ್ಘ ಅಂತ ಹೇಳಿದ್ರೆ ಅಮೂಲ್ಯವಾದಂಥದ್ದು, ಬೆಲೆ ಇಲ್ಲದೆ ಇರುವಂಥದ್ದು, ಅಂತಹ ಈ ಭಗವಂತನ ಈ ಆದೇಶವನ್ನು ತಲೆ ಮೇಲೆ ಧಾರಣೆ ಮಾಡಿದ್ದಾರೆ. ಯಾಕಂದರೆ ಆದರ ಭಕ್ತಿಯಿಂದ ಭಗವಂತನ ಆದೇಶವನ್ನು ಬದ್ಧಾಂಜಲಿ ಮೂರ್ಧ ಅಧತ್ತ, ಎರಡು ಕೈಗಳನ್ನು ಜೋಡಿಸಿ ಅಂಜಲಿ ಪೂರ್ವಕರಾಗಿ ಮೂರ್ಧ ಅಂದರೆ ಶಿರಸ ತಲೆ ಮೇಲೆ ಅಧತ್ತ ಧಾರಣೆ ಮಾಡಿದ್ದಾರೆ ಆ ಭಗವಂತನ ಆದೇಶವನ್ನು. ಅದು ಒಂದು ಅಪೂರ್ವವಾದ ಒಂದು ಆಭರಣ ಅಂತ ಹೇಳಿ, ಭಗವಂತನ ಆದೇಶವೇ ಒಂದು ಆಭರಣದಂತೆ ತನ್ನ ತಲೆ ಮೇಲೆ ಧಾರಣೆಯನ್ನು ಮಾಡಿದ್ದಾರೆ, ಅಂದರೆ ಭಕ್ತಿಯಿಂದ ಅದನ್ನು ಸ್ವೀಕಾರ ಮಾಡಿದ್ದಾರೆ ಅಂಥೇಳಿ. ಈ ಭಗವಂತ ಹೇಳಿದ ಆದೇಶ ಯಾವುದಿದೋ ಅದು ದೇವತೆಗಳು ಕೂಡ ಹೌದೌದು ಅಂತ, ದೇವತೆಗಳು ಕೂಡ ಅದಕ್ಕೆ ವಾಯುದೇವರಿಗಿಂತ ಕಳಗಿರುವವರು ಅದನ್ನೇ ಹೇಳಿದ್ದಾರೆ, ಅದಕ್ಕೆ ಭಗವಂತನ ಇಚ್ಛೆಯಂತೆ ಮಾಡುವಂತ ಪ್ರಾರ್ಥನೆ ಮಾಡಿದ್ದಾರೆ. ಆದ್ದರಿಂದ ಆ ದೇವತೆಗಳ ಪ್ರಾರ್ಥನೆಯನ್ನು ಅವರು ತಮ್ಮಕ್ಕಿಂತ ಕಳಗಿರುವಂಥವರು, ಆದ್ದರಿಂದ ಅವರನ್ನ ಏನು ಮಾಡಿದ ಅದು ಹರಾವಳಿ ಇವ ಹೃದ ವಿಭುದೇಂದ್ರ ಯಾತ್ನ ಬಿಭ್ರತು, ಅಂದರೆ ಆ ದೇವತೆಗಳು ಮಾಡಿರುವಂತಹ ಆ ಒಂದು ಅವರ ಒಂದು ಪ್ರಾರ್ಥನೆ ಯಾವುದಿದೋ ಅದನ್ನು ಇವರು ತಮ್ಮ ಹೃದಯದಲ್ಲಿ ಹಾಕ್ಕೊಂಡಿದ್ದಾರೆ, ಅಂದರೆ ಒಂದು ಹಾರವನ್ನು ಧರಿಸಿದಂತೆ ಪ್ರೀತಿಯಿಂದ. ಚಿಕ್ಕವರು ಮಾಡಿದ್ದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡುವುದು, ದೊಡ್ಡವರು ಮಾಡಿದ್ದನ್ನು ಗೌರವದಿಂದ ಸ್ವೀಕಾರ ಮಾಡುವುದು. ಅದನ್ನು ಹೇಳ್ತಾ ಆ ಹಾರದಂತೆ ಹಾರಾವಳಿ ಹೃತ್ಪ್ರದೇಶದಲ್ಲಿ ಹಾರ ಮಾಳ ಅಂದರೆ ಒಂದು ಆಭರಣವನ್ನು, ಅದು ಒಂದು ಹಾರ ಹೃದಯಾಭರಣ, ಅದನ್ನು ಹಾಕ್ಕೊಂಡಿದ್ದಾರೆ ಪ್ರೀತಿಯಿಂದ ಹಾಕ್ಕೊಂಡು. ವಿಭುದ ಇಂದ್ರ ಯಾತ್ನಾಮ್ ಅಂದರೆ ಸುರೇಂದ್ರ ಪ್ರಾರ್ಥನಾ, ಅಂದರೆ ದೇವತೆಗಳು ತಮ್ಮಕ್ಕಿಂತ ಕಳಗಿರುವಂತಹ ದೇವತೆಗಳು ಯಾರಿದ್ದಾರೋ ಅವರೆಲ್ಲರ ಪ್ರಾರ್ಥನೆಯನ್ನು, ಯಾಕಂದರೆ ಭವತ ಭವಿ ಅವತೀರ್ಯ ಸದನುಗ್ರಹ ಕಾರ್ಯ ಇತ್ಯಾದಿ ರೂಪಾಂ, ಅವರು ಹೇಳಿದಂತಹ ಆ ಮಾತುಗಳನ್ನು ಬಿಭ್ರತ್ ದಧಾನಃ ಅದನ್ನು ಧಾರಣೆ ಮಾಡಿದವರಾಗಿ. ಯಾಕೆ ಹೀಗೆ ಮಾಡಿದ್ದಾರೆ ಅಂದರೆ ನಿಜಾನ್ ಅನುಜಿಗೃಕ್ಷು, ಅನುಜಿಗೃಕ್ಷು ಅನ್ನುವುದು ಅನುಗ್ರಹೀತು ಇಚ್ಛಾ ಅನುಜಿಗೃಕ್ಷ ಅಂಥೇಳಿ. ಅನುಜಿಗೃಕ್ಷ ಅಂದರೆ ಅನುಗ್ರಹೀತು ಇಚ್ಛಾ, ಆ ಇಚ್ಛೆ ಇರುವವನು ಅನುಜಿಗೃಕ್ಷು. ಬುಭುಕ್ಷ ಬುಭುಕ್ಷು ಅಂತ ಹೇಳಿದಂತೆ ಅನುಜಿಗೃಕ್ಷ ಅನುಜಿಗೃಕ್ಷು ಅಂದರೆ ಅನುಗ್ರಹ ಮಾಡಬೇಕನ್ನುವ ಇಚ್ಛೆ ಉಳ್ಳವರಾಗಿದ್ದಾರೆ. ಆಗಿ ಅಂತಹ ವಾಯುದೇವರು ಈ ಭೂಲೋಕದಲ್ಲಿ ಅವತಾರ ಮಾಡಲಿಕ್ಕೆ ಇಚ್ಛೆಯನ್ನು ಮಾಡಿದರು. ಅಂದರೆ ಭಗವಂತನ ಆದೇಶದಂತೆ ದೇವತೆಗಳ ಅವರ ಇಚ್ಛೆಯಂತೆ ಅವರು ಕೂಡ ಅದನ್ನೇ ಬೇಕಂತ ಬಯಸಿದ್ದಾರೆ, ಅವರನ್ನು ಅನುಗ್ರಹ ಮಾಡಬೇಕಂತ. ಇಲ್ಲಿ ಭೂಮಿಯಲ್ಲಿರುವಂತಹ ಆ ಯೋಗ್ಯ ಜನರನ್ನು ಅನುಗ್ರಹ ಮಾಡುವುದಕ್ಕಾಗಿ ಭೂಮಿಯಲ್ಲಿ ಅವತಾರ ಮಾಡಬೇಕು ಅಂಥೇಳಿ ಮುಖ್ಯ ಪ್ರಾಣ ದೇವರು ವಾಯುದೇವರ ಈ ವಿಧವಾಗಿ ತಮ್ಮ ಮೂರನೇ ಅವತಾರ ಮಾಡುವುದಕ್ಕಾಗಿ ಇಚ್ಛೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಅನರ್ಘ್ಯಂ ಅಂದರೆ ಅಮೂಲ್ಯಂ ಅಂಥೇಳಿ ಈ ವಿಧವಾಗಿ ಅಮೂಲ್ಯವಾದಂತಹ ಭಗವಂತನ ಆದೇಶ ಇದನ್ನು ಮಾಡುವುದರ ಮೂಲಕವಾಗಿ ನಮ್ಮಂಥವರ ಅನೇಕ ಮಂದಿ ಜನರಿಗೆ ಎಷ್ಟು ಉಪಕಾರವಾಯಿತು ಅನ್ನುವುದು ನಾವು ಮತ್ತು 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 ಆ ಶಾಸ್ತ್ರಗಳನ್ನು ಆಚಾರ್ಯರ ಮಾತುಗಳನ್ನು ನೋಡಿದಾಗ ನಮಗೆ ಗೊತ್ತಾಗತ್ತೆ. ಆಮೇಲೆ ಆಚಾರ್ಯರ ಆ ಸಂದೇಶವನ್ನು ಮುಂದುವರಿಸುವುದಕ್ಕಾಗಿ ಆ ದೇವತೆಗಳು ಹೇಗಾದರೆ ರಾಮಾವತಾರದ ಸಮಯದಲ್ಲಿ ಆ ಹನುಮಂತ ದೇವರ ಜೊತೆಯಲ್ಲಿ ಅನೇಕ ಮಂದಿ ದೇವತೆಗಳ ಅವತಾರ ಮಾಡಿದ್ದಾರೋ ಹಾಗೆ ಆಚಾರ್ಯರ ಮಾತುಗಳನ್ನು ಮುಂದುವರಿಸುವುದಕ್ಕಾಗಿ ಆ ದೇವತೆಗಳು ಜಯತೀರ್ಥರು ಮುಂತಾದವರ ರೂಪಗಳಲ್ಲಿ ಮತ್ತೂ ಬಂದು ಅವತಾರವನ್ನು ಮಾಡಿ ಅದಕ್ಕೆ ವ್ಯಾಖ್ಯಾನಗಳನ್ನು ಮಾಡಿ ನಮ್ಮೆಲ್ಲರನ್ನು ಅನುಗ್ರಹ ಮಾಡಿದ್ದಾರೆ. ಅದನ್ನು ನಾವು ಅವರ ಮಾಡಿದಂತಹ ಮಹದುಪಕಾರವನ್ನು ನಾವು ಎಷ್ಟೆಷ್ಟು ಜನ್ಮಗಳಾದರೂ ಕೂಡ ನಮ್ಮಿಂದ ಅದನ್ನು ಊಹೆ ಮಾಡಲಿಕ್ಕೂ ಆಗೋದಿಲ್ಲ, ಅಷ್ಟು ಒಂದು ಉಪಕಾರವನ್ನು ಮಾಡಿದ್ದಾರೆ. ಸೊ ಅಂತಹ ಆ ವಾಯುದೇವರ ಮೂರನೇ ಅವತಾರದ ವಿಚಾರವನ್ನು ಇನ್ನು ಮುಂದೆ ವರ್ಸೋಣ. ಇಲ್ಲಿಗೆ ನಾನು ಇವತ್ತು ಇದು ಮುಕ್ತಾಯ ಮಾಡ್ತಾ ಇದ್ದೀನಿ. ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಬಹುದ್ರಿ. ಹರೇಶ್ ಶ್ರೀನಿವಾಸ, ಶ್ರೀಕೃಷ್ಣ ಅರ್ಪಣಮಸ್ತು.